ಅಧ್ಯಾಯ 79. ಶ್ರೀಕೃಷ್ಣ ಮತ್ತು ಬ್ರಾಹ್ಮಣನಾದ ಸುಧಾಮರ ಭೇಟಿ. ಪರೀಕ್ಷಿತ್ ಮಹಾರಾಜನು ಶುಕ ಮುನಿಗಳಿಂದ ಕೃಷ್ಣ ಮತ್ತು ಬಲರಾಮರ ಲೀಲೆಗಳ ನಿರೂಪಣೆಯನ್ನು ಕೇಳುತ್ತಿದ್ದನು. ಈ ಲೀಲೆಗಳನ್ನು ಕೇಳುತ್ತಿದ್ದರೆ ದಿವ್ಯಾನಂದವಾಗುತ್ತದೆ. ಪರೀಕ್ಷಿತ್ ಮಹಾರಾಜನು ಶುಕ ಮುನಿಗಳಿಗೆ ಹೀಗೆ ಹೇಳಿದನು: ಪ್ರಭುಗಳೇ, ಮುಕ್ತಿಯನ್ನು ಭಗವತ್ ಪ್ರೇಮವನ್ನು ಏಕಕಾಲದಲ್ಲಿ ಕೊಡುವವನು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು. ಪ್ರಭುವಿನ ಭಕ್ತನಾದವನು ಬೇರೆ ಪ್ರಯತ್ನವನ್ನೇ ಮಾಡದೆ ಮುಕ್ತಿಯನ್ನು ಪಡೆಯುತ್ತಾನೆ. ಪ್ರಭುವಿಗೆ ಮಿತಿ ಎಂಬುದಿಲ್ಲ. ಆದುದರಿಂದ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಲ್ಲಿ ಅವನ ಲೀಲೆಗಳಾಗಲಿ ಕಾರ್ಯಗಳಿಗಾಗಲಿ ಮಿತಿ ಇಲ್ಲ. ಆದ್ದರಿಂದ ನೀವು ಈವರೆಗೆ ಹೇಳಿರದಿರಬಹುದಾದ ಲೀಲೆಗಳ ವಿಷಯವನ್ನು ಕುರಿತು ಕೇಳಲು ಬಯಸುತ್ತೇನೆ. ಪ್ರಿಯ ಪ್ರಭು, ಈ ಭೌತಿಕ ಪ್ರಪಂಚದಲ್ಲಿ ಬದ್ಧಾತ್ಮಗಳು ಇಂದ್ರಿಯ ತೃಪ್ತಿಯಿಂದ ಬರುವ ಸುಖ ಸಂತೋಷಗಳನ್ನು ಅರಸುತ್ತಾ ಹತಾಶೆ ಹೊಂದುತ್ತಾರೆ. ಪ್ರಾಪಂಚಿಕ ಸುಖದ ಇಂತಹ ಬಯಕೆಗಳು ಬದ್ಧಾತ್ಮಗಳ ಹೃದಯವನ್ನು ಸದಾ ಚುಚ್ಚುತ್ತಿರುತ್ತವೆ. ಆದರೆ ಕೃಷ್ಣನ ಲೀಲೆಗಳ ದಿವ್ಯ ವಿಷಯಗಳು ಮನುಷ್ಯನು ಇಂತಹ ಇಂದ್ರಿಯ ಸುಖದ ಪ್ರಾಪಂಚಿಕ ಕ್ರಿಯೆಗಳ ಪ್ರಭಾವಕ್ಕೆ ಒಳಗಾಗುವುದನ್ನು ಹೇಗೆ ತಪ್ಪಿಸಬಲ್ಲವು ಎನ್ನುವುದನ್ನು ನಾನು ಅನುಭವಿಸುತ್ತಿದ್ದೇನೆ. ಪ್ರಭುವಿನ ದಿವ್ಯ ಲೀಲೆಗಳನ್ನು ಕುರಿತು ಮತ್ತೆ ಮತ್ತೆ ಶ್ರವಣ ಮಾಡುವ ಈ ವಿಧಾನವನ್ನು ಬುದ್ಧಿ ಇರುವ ಯಾವ ಮನುಷ್ಯನು ತಿರಸ್ಕರಿಸಲಾರ ಎಂದು ನನಗೆ ತೋರುತ್ತದೆ. ಶ್ರವಣ ಮಾತ್ರದಿಂದಲೇ ಮನುಷ್ಯನು ಸದಾ ದಿವ್ಯಾನಂದದಲ್ಲಿ ಮೈಮರೆಯಬಹುದು. ಇದರಿಂದ ಪ್ರಾಪಂಚಿಕ ಇಂದ್ರಿಯ ತೃಪ್ತಿಯ ಅವನನ್ನು ಆಕರ್ಷಿಸುವುದಿಲ್ಲ. ಈ ಮಾತುಗಳಲ್ಲಿ ಪರೀಕ್ಷಿತ್ ಮಹಾರಾಜನು ಎರಡು ಮುಖ್ಯ ಶಬ್ದಗಳನ್ನು ಉಪಯೋಗಿಸಿದ್ದಾನೆ: ವಿಷಣ್ಣ ಮತ್ತು ವಿಶೇಷಜ್ಞ. ವಿಷಣ್ಣ ಎಂದರೆ ವಿಷಣ್ಣ ಚಿತ್ತ ಪ್ರಾಪಂಚಿಕ ಮನೋಧರ್ಮದವರು ಸಂಪೂರ್ಣ ತೃಪ್ತಿಗಾಗಿ ಹಲವಾರು ವಿಧಾನಗಳನ್ನು ಹುಡುಕುತ್ತಾರೆ. ಆದರೆ ಅವರು ವಿಷಣ್ಣ ಮನಸ್ಸಿನವರಾಗಿಯೇ ಉಳಿಯುತ್ತಾರೆ. ಯೋಗಿಗಳಾದವರು ಕೆಲವೊಮ್ಮೆ ವಿಷಣ್ಣ ಮನಸ್ಸಿನವರಾಗಿರುತ್ತಾರೆ ಎನ್ನುವ ಪ್ರಶ್ನೆಯನ್ನು ಎತ್ತಬಹುದು. ಆದರೆ ಪರೀಕ್ಷಿತ್ ಮಹಾರಾಜನು ವಿಶೇಷಜ್ಞ ಎನ್ನುವ ಶಬ್ದವನ್ನು ಉಪಯೋಗಿಸಿದ್ದಾನೆ. ಯೋಗಿಗಳಲ್ಲಿ ಎರಡು ವರ್ಗಗಳುಂಟು: ನಿರಾಕಾರವಾದಿಗಳು ಮತ್ತು ಸಾಕಾರವಾದಿಗಳು. ವಿಶೇಷಜ್ಞ ಎಂದರೆ ಸಾಕಾರವಾದಿಗಳು. ಅವರಿಗೆ ಅಲೌಕಿಕ ವರ್ಣ ವೈವಿಧ್ಯತೆಯಲ್ಲಿ ಆಸಕ್ತಿ. ಪರಮ ಪ್ರಭುವಿನ ಸ್ವಂತ ಕ್ರಿಯೆಗಳ ವರ್ಣನೆಗಳನ್ನು ಕೇಳಿ ಭಕ್ತರು ಮಹದಾನಂದ ಪಡೆಯುತ್ತಾರೆ. ಆದರೆ ಪ್ರಭುವಿನ ನಿರಾಕಾರ ಲಕ್ಷಣದಿಂದ ಹೆಚ್ಚು ಆಕರ್ಷಿತರಾಗುವ ನಿರಾಕಾರವಾದಿಗಳಿಗೆ ಪ್ರಭುವಿನ ವೈಯಕ್ತಿಕ ಕ್ರಿಯೆಗಳಲ್ಲಿ ಮೇಲೆ ಮೇಲಿನ ಆಕರ್ಷಣೆ ಮಾತ್ರ. ಆದುದರಿಂದ ಪ್ರಭುವಿನ ಲೀಲೆಗಳನ್ನು ಕೇಳಿಯೂ ನಿರಾಕಾರವಾದಿಗಳಿಗೆ ಅವರಿಂದ ಪಡೆಯಬಹುದಾದ ಲಾಭವು ಅರ್ಥವಾಗುವುದಿಲ್ಲ. ಆದುದರಿಂದ ಕಾಮ್ಯ ಕರ್ಮದಿಂದಾಗಿ ಅವರು ಪ್ರಾಪಂಚಿಕ ಮನೋಧರ್ಮದವರಂತೆಯೇ ವಿಷಣ್ಣ ಮನಸ್ಸಿನವರಾಗುತ್ತಾರೆ. ಪರೀಕ್ಷಿತ್ ಮಹಾರಾಜನು ಹೀಗೆ ಹೇಳಿದನು: ಪ್ರಭುವಿನ ದಿವ್ಯ ಗುಣಗಳನ್ನು ವರ್ಣಿಸಿ ಮಾತ್ರವೇ ಮಾತನಾಡುವ ಸಾಮರ್ಥ್ಯವನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ಮನುಷ್ಯನು ತನ್ನ ಕೈಗಳನ್ನು ಪ್ರಭುವಿನ ಸೇವೆಯಲ್ಲಿ ತೊಡಗಿಸಿದರೆ ಮಾತ್ರವೇ ಕೈಗಳನ್ನು ಉಪಯೋಗಿಸಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಪರಿಪೂರ್ಣ ಮಾಡಿಕೊಳ್ಳಬಹುದು. ಹಾಗೆಯೇ ಮನುಷ್ಯನು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನನ್ನು ಕುರಿತು ಮಾತ್ರವೇ ಯೋಚಿಸಿದಾಗ ಅವನ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಹೀಗೆಂದರೆ ಮನುಷ್ಯನು ಬಹಳ ಚಿಂತನೆಯನ್ನು ಮಾಡಬೇಕೆಂದಲ್ಲ. ಆದರೆ ಅವನು ಪರಮ ಸತ್ಯನಾದ ಕೃಷ್ಣನು ತನ್ನ ಸ್ಥಳೀಯ ಅಂಶವಾದ ಪರಮಾತ್ಮನಾಗಿ ಸರ್ವವ್ಯಾಪಿಯಾಗಿದ್ದಾನೆ ಎನ್ನುವುದನ್ನು ಅರಿಯಬೇಕು. ಪರಮಾತ್ಮನಾದ ಕೃಷ್ಣನು ಎಲ್ಲೆಲ್ಲಿಯೂ ಪರಮಾಣವಾನಿಯೂ ಸಹ ಇದ್ದಾನೆ ಎಂದು ಯೋಚನೆ ಮಾಡುವ ಮನುಷ್ಯನು ತನ್ನ ಮನಸ್ಸಿನ ಚಿಂತನೆ, ಭಾವನೆ ಮತ್ತು ಸಂಕಲ್ಪ ಈ ಮೂರು ಶಕ್ತಿಗಳನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳಬಲ್ಲ ಪರಿಪೂರ್ಣನಾದ ಭಕ್ತನು ಭೌತಿಕ ಜಗತ್ತನ್ನು ಭೌತಿಕ ಕಣ್ಣುಗಳು ಕಾಣುವಂತೆ ನೋಡುವುದಿಲ್ಲ. ಅವನಿಗೆ ಎಲ್ಲೆಲ್ಲಿಯೂ ಪರಮಾತ್ಮನ ಸ್ವರೂಪಿಯಾಗಿ ಪೂಜ್ಯನಾದ ಪ್ರಭುವು ಕಾಣಿಸುತ್ತಾನೆ. ಪರೀಕ್ಷಿತ್ ಮಹಾರಾಜನು ತನ್ನ ಮಾತನ್ನು ಮುಂದುವರಿಸಿ ಹೀಗೆ ಹೇಳಿದನು: ಕಿವಿಯ ಕೆಲಸವನ್ನು ಪ್ರಭುವಿನ ಅಲೌಕಿಕ ಕಾರ್ಯವನ್ನು ಕುರಿತು ಕೇಳುವುದರಲ್ಲಿ ತೊಡಗಿ ಪರಿಪೂರ್ಣ ಮಾಡಿಕೊಳ್ಳಬಹುದು. ಪ್ರಭುವಿನ ಮತ್ತು ಅವನ ಪ್ರತಿನಿಧಿಗಳ ಮುಂದೆ ತಲೆ ಬಾಗುವುದರಲ್ಲಿ ಶಿರವು ತೊಡಗಿದರೆ ಶಿರದ ಕೆಲಸವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬಹುದು. ಪ್ರತಿಯೊಬ್ಬನ ಹೃದಯದಲ್ಲಿಯೂ ಪ್ರಭು ಇದ್ದಾನೆ ಎನ್ನುವುದು ವಾಸ್ತವಾಂಶ. ಆದುದರಿಂದ ದೇಹವು ಭಗವಂತನ ದೇವಾಲಯ ಎಂದು ಪರಿಗಣಿಸಿ ಪ್ರಬುದ್ಧನಾದ ಭಕ್ತನು ಎಲ್ಲಾ ಜೀವಿಗಳಿಗೂ ಗೌರವವನ್ನು ತೋರಿಸುತ್ತಾನೆ. ಆದರೆ ಎಲ್ಲರೂ ಕೂಡಲೇ ಈ ಹಂತವನ್ನು ತಲುಪಲಾರರು, ಏಕೆಂದರೆ ಆ ಘಟ್ಟವಿರುವುದು ಪ್ರಥಮ ವರ್ಗದ ಭಕ್ತರಿಗಾಗಿ. ಎರಡನೆಯ ವರ್ಗದ ಭಕ್ತನು ವೈಷ್ಣವರನ್ನು, ಎಂದರೆ ಭಗವಂತನ ಭಕ್ತರನ್ನು ಕೃಷ್ಣನ ಪ್ರತಿನಿಧಿಗಳನ್ನಾಗಿ ಪರಿಗಣಿಸಬಲ್ಲ. ಆಗ ತಾನೇ ಪ್ರಾರಂಭಿಸುತ್ತಿರುವ ನವ ಶಿಷ್ಯನು ಅಥವಾ ಮೂರನೆಯ ವರ್ಗದ ಭಕ್ತನು ದೇವಾಲಯದಲ್ಲಿರುವ ದೇವರ ಮುಂದೆ ಮತ್ತು ದೇವೋತ್ತಮ ಪರಮ ಪುರುಷನ ನೇರ ಪ್ರತಿನಿಧಿಗಳಾದ ಗುರುವಿನ ಮುಂದೆ ಶಿರ ಭಾಗ ಬಲ್ಲ ನವ ಶಿಷ್ಯತ್ವದ ಘಟ್ಟಗಳಲ್ಲಿ ಅಥವಾ ಮಧ್ಯದ ಘಟ್ಟದಲ್ಲಿ ಅಥವಾ ಸಂಪೂರ್ಣವಾಗಿ ಪ್ರಗತಿ ಹೊಂದಿದ ಘಟ್ಟದಲ್ಲಿ ಮನುಷ್ಯನು ಪ್ರಭುವಿನ ಮುಂದೆ ಅಥವಾ ಅವನ ಪ್ರತಿನಿಧಿಯ ಮುಂದೆ ತಲೆ ಬಾಗುವುದರಿಂದ ಶಿರಸ್ಸಿನ ಕೆಲಸವನ್ನು ಪರಿಪೂರ್ಣ ಮಾಡಿಕೊಳ್ಳಬಹುದು. ಹಾಗೆಯೇ ಭಗವಂತನನ್ನು ಮತ್ತು ಅವನ ಪ್ರತಿನಿಧಿಯನ್ನು ನೋಡುವುದರಿಂದ ಕಣ್ಣುಗಳ ಕೆಲಸವನ್ನು ಪರಿಪೂರ್ಣ ಮಾಡಿಕೊಳ್ಳಬಹುದು. ಹೀಗೆಯೇ ಪ್ರಭುವಿನ ಅಥವಾ ಅವನ ಪ್ರತಿನಿಧಿಯ ಸೇವೆಯಲ್ಲಿ ತೊಡಗಿಸಿದುದರಿಂದ ಪ್ರತಿಯೊಬ್ಬನು ದೇಹದ ವಿವಿಧ ಭಾಗಗಳ ಕ್ರಿಯೆಗಳನ್ನು ಪರಿಪೂರ್ಣ ಹಂತಕ್ಕೆ ಏರಿಸಬಹುದು. ಬೇರೇನನ್ನು ಮಾಡಲಾರದ ಮನುಷ್ಯನು ಪ್ರಭುವಿಗೆ ಮತ್ತು ಅವನ ಪ್ರತಿನಿಧಿಗೆ ತಲೆಬಾಗಿ ಪ್ರಣಾಮ ಮಾಡಿ ಪ್ರಭುವಿನ ಅಥವಾ ಅವನ ಪ್ರತಿನಿಧಿಯ ಪಾದಕಮಲವನ್ನು ತೊಳೆದ ಚರಣಾಮೃತವನ್ನು ಸೇವಿಸಬಹುದು. ಪರೀಕ್ಷಿತ್ ಮಹಾರಾಜನ ಈ ಮಾತುಗಳನ್ನು ಕೇಳಿ ಶುಕಮುನಿಗಳಿಗೆ ತಡೆಯಲಾರದ ಭಕ್ತಿಪೂರ್ವಕ ಆನಂದವಾಯಿತು. ಇದಕ್ಕೆ ಕಾರಣ ವೈಷ್ಣವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಪರೀಕ್ಷಿತ್ ಮಹಾರಾಜನು ಬಹುದೂರ ಸಾಗಿದ್ದನು ಎನ್ನುವುದು. ಶುಕಮುನಿಗಳು ಆಗಲೇ ಪ್ರಭುವಿನ ಕಾರ್ಯಗಳನ್ನು ವರ್ಣಿಸುವುದರಲ್ಲಿ ನಿರತರಾಗಿದ್ದರು. ಅವುಗಳನ್ನು ಇನ್ನೂ ವರ್ಣಿಸುವಂತೆ ಪರೀಕ್ಷಿತ್ ಮಹಾರಾಜನು ಕೇಳಿಕೊಂಡಾಗ ಅವರು ಮಹದಾನಂದದಿಂದ ಶ್ರೀಮದ್ ಭಾಗವತವನ್ನು ಮುಂದುವರಿಸಿದರು. ಕೃಷ್ಣನಿಗೆ ಒಬ್ಬ ಬಹು ಒಳ್ಳೆಯ ಬ್ರಾಹ್ಮಣ ಸ್ನೇಹಿತನಿದ್ದನು. ಪರಿಪೂರ್ಣ ಬ್ರಾಹ್ಮಣನಾಗಿ ಅವನು ಅಲೌಕಿಕ ಜ್ಞಾನದಲ್ಲಿ ಬಹು ಶ್ರೇಷ್ಠನಾಗಿದ್ದನು. ಅವನು ಜ್ಞಾನದಿಂದಾಗಿ ಅವನಿಗೆ ಭೌತಿಕ ಸುಖದಲ್ಲಿ ಆಸೆಯೇ ಇರಲಿಲ್ಲ. ಆದುದರಿಂದ ಆತನ ಮನಸ್ಸು ಬಹು ಶಾಂತ ಸ್ಥಿತಿಯಲ್ಲಿತ್ತು ಮತ್ತು ಆತ ಸಂಪೂರ್ಣ ಇಂದ್ರಿಯ ನಿಗ್ರಹವನ್ನು ಸಾಧಿಸಿದ. ಆ ಬ್ರಾಹ್ಮಣನು ಪರಿಪೂರ್ಣ ಭಕ್ತ ಎಂದೇ ಇದರ ಅರ್ಥ. ಏಕೆಂದರೆ ಪರಿಪೂರ್ಣ ಭಕ್ತನಲ್ಲದವನು ಅತ್ಯುನ್ನತ ಮಟ್ಟದ ಜ್ಞಾನವನ್ನು ಪಡೆದುಕೊಳ್ಳಲಾರ. ಜ್ಞಾನದ ಪರಿಪೂರ್ಣ ಬಿಂದುವನ್ನು ಮುಟ್ಟಿದ ಮನುಷ್ಯನು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಎಂದರೆ ದೇವೋತ್ತಮ ಪರಮ ಪುರುಷನ ಸೇವೆಗೆ ತನ್ನ ಬದುಕನ್ನು ಮುಡಿಪು ಮಾಡಿದ ಮನುಷ್ಯನು ಪರಿಪೂರ್ಣ ಜ್ಞಾನದ ಹಂತಕ್ಕೆ ಬಂದಿದ್ದಾನೆ. ಪರಿಪೂರ್ಣ ಜ್ಞಾನದ ಪರಿಣಾಮವೆಂದರೆ ಮನುಷ್ಯನು ಪ್ರಾಪಂಚಿಕ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಅನಾಸಕ್ತಿ ಎಂದರೆ ಸದಾ ಪ್ರಾಪಂಚಿಕ ಸುಖವನ್ನು ಬಯಸುವ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು. ಭಕ್ತನ ಇಂದ್ರಿಯಗಳು ಪರಿಶುದ್ಧವಾಗುತ್ತವೆ. ಆ ಘಟ್ಟದಲ್ಲಿ ಇಂದ್ರಿಯಗಳು ಪ್ರಭುವಿನ ಸೇವೆಯಲ್ಲಿ ನಿರತವಾಗುತ್ತವೆ. ಇದೇ ಭಕ್ತಿಪೂರ್ವಕ ಸೇವೆಯ ಸಂಪೂರ್ಣ ಕ್ಷೇತ್ರ. ಕೃಷ್ಣನ ಬ್ರಾಹ್ಮಣ ಸ್ನೇಹಿತನು ಗೃಹಸ್ಥನಾಗಿದ್ದರೂ ಅವನು ನೆಮ್ಮದಿಯ ಜೀವನಕ್ಕಾಗಿ ಐಶ್ವರ್ಯವನ್ನು ಸಂಗ್ರಹಿಸುವುದರಲ್ಲಿ ನಿರತನಾಗಿರಲಿಲ್ಲ. ತನ್ನ ಅದೃಷ್ಟಕ್ಕೆ ಅನುಗುಣವಾಗಿ ಬಂದ ಆದಾಯದಿಂದಲೇ ತೃಪ್ತನಾಗಿದ್ದನು. ಇದು ಪರಿಪೂರ್ಣ ಜ್ಞಾನದ ಗುರುತು. ಮನುಷ್ಯನ ಅದೃಷ್ಟದಲ್ಲಿರುವ ಸುಖಕ್ಕಿಂತ ಹೆಚ್ಚಿನ ಸುಖವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಪರಿಪೂರ್ಣ ಜ್ಞಾನವಿರುವ ಮನುಷ್ಯನಿಗೆ ತಿಳಿದಿರುತ್ತದೆ. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನು ಒಂದಿಷ್ಟು ಯಾತನೆಯನ್ನು ಪಡೆಯಬೇಕಾಗುತ್ತದೆ ಮತ್ತು ಒಂದಿಷ್ಟು ಸುಖವನ್ನು ಅನುಭವಿಸುತ್ತಾನೆ. ಪ್ರತಿಯೊಬ್ಬ ಜೀವಿಗೂ ಎಷ್ಟು ಸುಖ ಮತ್ತು ದುಃಖ ದಕ್ಕಬೇಕೆಂದು ಮೊದಲೇ ನಿರ್ಧಾರವಾಗಿರುತ್ತದೆ. ಪ್ರಾಪಂಚಿಕ ಜೀವನದ ವಿಧಾನದಲ್ಲಿ ಯಾರೂ ಸುಖವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಿಲ್ಲ, ಕಡಿಮೆ ಮಾಡಿಕೊಳ್ಳುವಂತಿಲ್ಲ. ಆದ್ದರಿಂದ ಬ್ರಾಹ್ಮಣನು ಇನ್ನೂ ಹೆಚ್ಚಿನ ಪ್ರಾಪಂಚಿಕ ಸುಖಕ್ಕಾಗಿ ಪ್ರಯತ್ನ ಪಡಲಿಲ್ಲ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆಯಲು ತನ್ನ ಕಾಲವನ್ನು ವಿನಿಯೋಗಿಸಿದನು. ಹೊರನೋಟಕ್ಕೆ ಅವನು ಬಹು ಬಡವನಾಗಿ ಕಾಣುತ್ತಿದ್ದನು, ಏಕೆಂದರೆ ಅವನು ಬಹು ಬೆಲೆ ಬಾಳುವ ಉಡುಪನ್ನು ಧರಿಸುತ್ತಿರಲಿಲ್ಲ. ಅವನ ಹೆಂಡತಿಗೂ ಬೇರೆ ಬೆಲೆ ಬಾಳುವ ಉಡುಪಿರಲಿಲ್ಲ. ಅವರ ಪ್ರಾಪಂಚಿಕ ಸ್ಥಿತಿಯು ಶ್ರೀಮಂತವಾಗಿ ಇಲ್ಲದೆ ಇದ್ದುದರಿಂದ ಅವರು ಸಾಕಷ್ಟು ಆಹಾರವನ್ನು ಸೇವಿಸುತ್ತಿರಲಿಲ್ಲ. ಇದರಿಂದ ಅವನು ಅವನ ಹೆಂಡತಿಯು ಬಹು ಕೃಶರಾಗಿ ಕಾಣುತ್ತಿದ್ದರು. ಹೆಂಡತಿಯು ತನ್ನ ವೈಯಕ್ತಿಕ ನೆಮ್ಮದಿಯನ್ನು ಪ್ರಿಯ ಪ್ರಭುವೇ, ಸಿರಿದೇವಿಯ ಪತಿಯಾದ ಶ್ರೀಕೃಷ್ಣನು ನಿಮ್ಮ ಆತ್ಮೀಯ ಸ್ನೇಹಿತ ಎಂದು ನನಗೆ ಗೊತ್ತು. ನೀವು ಕೃಷ್ಣನ ಭಕ್ತರೂ ಹೌದು. ತನ್ನ ಭಕ್ತರಿಗೆ ಸಹಾಯ ಮಾಡಲು ಅವನು ಸದಾ ಸಿದ್ಧನಾಗಿರುತ್ತಾನೆ. ನೀವು ಪ್ರಭುವಿಗೆ ಭಕ್ತಿಪೂರ್ವಕ ಸೇವೆಯನ್ನೇ ಮಾಡುತ್ತಿಲ್ಲ ಎಂದು ಭಾವಿಸಿದರೂ ನೀವು ಅವನಿಗೆ ಶರಣಾಗಿದ್ದರಾಗಿದ್ದೀರಿ. ಪ್ರಭುವು ಶರಣಾಗತವಾದ ಆತ್ಮದ ರಕ್ಷಕನು, ಅಲ್ಲದೆ ಕೃಷ್ಣನು ವೈದಿಕ ಸಂಸ್ಕೃತಿಯ ಆದರ್ಶ ಪುರುಷ ಎಂದು ನನಗೆ ತಿಳಿದಿದೆ. ಅವನು ಯಾವಾಗಲೂ ಬ್ರಾಹ್ಮಣ ಸಂಸ್ಕೃತಿಯ ಬೆಂಬಲಿಗ, ಯೋಗ್ಯರಾದ ಬ್ರಾಹ್ಮಣರಲ್ಲಿ ಬಹುದಯೆಯನ್ನು ತೋರಿಸುತ್ತಾನೆ. ನೀವು ಬಹು ಅದೃಷ್ಟವಂತರು, ಏಕೆಂದರೆ ದೇವೋತ್ತಮ ಪರಮ ಪುರುಷನೇ ನಿಮ್ಮ ಸ್ನೇಹಿತ. ನಿಮ್ಮಂತಹವರಿಗೆ ಕೃಷ್ಣನೊಬ್ಬನೇ ಆಶ್ರಯ, ಏಕೆಂದರೆ ನೀವು ಸಂಪೂರ್ಣವಾಗಿ ಅವರಿಗೆ ಶರಣಾಗಿದ್ದೀರಿ. ನೀವು ಸಂತ ಸದೃಶ ವಿದ್ವಾಂಸ ಮತ್ತು ಸಂಪೂರ್ಣವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಿದ್ದೀರಿ. ಈ ಸ್ಥಿತಿಯಲ್ಲಿ ಶ್ರೀಕೃಷ್ಣನೊಬ್ಬನೇ ನಿಮಗೆ ಆಶ್ರಯ. ಆದುದರಿಂದ ದಯೆಯಿಟ್ಟು ಅವನ ಬಳಿಗೆ ಹೋಗಿ. ಅವನು ಕೂಡಲೇ ನಿಮ್ಮ ಬಡತನವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ನನಗೆ ಖಂಡಿತವಾಗಿ ಗೊತ್ತು. ನೀವು ಗೃಹಸ್ಥರೂ ಹೌದು. ಆದುದರಿಂದ ಹಣವಿಲ್ಲದೆ ನೀವು ಕಷ್ಟದ ಸ್ಥಿತಿಯಲ್ಲಿದ್ದೀರಿ. ಅವನು ನಿಮ್ಮ ಸ್ಥಿತಿಯನ್ನು ಕೂಡಲೇ ಅರ್ಥ ಮಾಡಿಕೊಳ್ಳುತ್ತಾನೆ. ನೀವು ಬಹು ನೆಮ್ಮದಿಯಾಗಿ ಜೀವನ ಸಾಗಿಸುವಂತೆ ಅವನು ಸಾಕಷ್ಟು ಐಶ್ವರ್ಯವನ್ನು ಕೊಡುತ್ತಾನೆ. ಈಗ ಕೃಷ್ಣನು ಭೋಜ, ವೃಷ್ಣಿ ಮತ್ತು ಅಂಧಕ ವಂಶಗಳ ರಾಜನಾಗಿದ್ದಾನೆ ಮತ್ತು ಅವನು ತನ್ನ ರಾಜಧಾನಿ ದ್ವಾರಕೆಯನ್ನು ಬಿಡುವುದೇ ಇಲ್ಲ ಎಂದು ಕೇಳಿದ್ದೇನೆ. ಅವನು ಬೇರೆಲ್ಲಿಯೂ ಹೋಗದೆ ಅಲ್ಲಿ ಇರುತ್ತಾನೆ. ಅವನು ಎಷ್ಟು ಕರುಣಾಮಯಿ ಮತ್ತು ಉದಾರಿ ಎಂದರೆ, ತನಗೆ ಶರಣಾಗತರಾದವರಿಗೆ ಎಲ್ಲವನ್ನು ತನ್ನನ್ನು ಸಹ ಕೊಟ್ಟು ಬಿಡುತ್ತಾನೆ. ಅವನು ತನ್ನ ಭಕ್ತನಿಗೆ ತನ್ನನ್ನೇ ಕೊಟ್ಟುಕೊಳ್ಳಲು ಸಿದ್ಧನಿರುವಾಗ ಒಂದಿಷ್ಟು ಪ್ರಾಪಂಚಿಕ ಶ್ರೀಮಂತಿಕೆಯನ್ನು ಕೊಡುವುದರಲ್ಲಿ ಆಶ್ಚರ್ಯವಿಲ್ಲ. ಭಕ್ತನು ಬಹು ಸ್ಥಿರ ಮನಸ್ಸಿನವನಾಗಿರದಿದ್ದರೆ ಅವನು ಹೆಚ್ಚು ಪ್ರಾಪಂಚಿಕ ಐಶ್ವರ್ಯವನ್ನು ಕೊಡುವುದಿಲ್ಲ. ಆದರೆ ಭಕ್ತಿಪೂರ್ವಕ ಸೇವೆಯಲ್ಲಿ ನಿಮ್ಮ ಮನಸ್ಸು ಎಷ್ಟು ಸ್ಥಿರವಾಗಿದೆ ಎಂದು ಅವನಿಗೆ ತಿಳಿದಿದೆ ಎಂದು ನನ್ನ ಭಾವನೆ. ಆದುದರಿಂದ ಜೀವನದ ಕನಿಷ್ಠ ಅಗತ್ಯಗಳಿಗಾದರೂ ನಿಮಗೆ ಒಂದಿಷ್ಟು ಪ್ರಾಪಂಚಿಕ ಸಹಾಯವನ್ನು ಮಾಡಲು ಅವನು ಹಿಂಜರಿಯುವುದಿಲ್ಲ. ಹೀಗೆ ಬ್ರಾಹ್ಮಣನ ಹೆಂಡತಿಯು ಬಹು ನಮ್ರತೆಯಿಂದ ಮತ್ತು ವಿಧೇಯತೆಯಿಂದ ಅವನು ಶ್ರೀಕೃಷ್ಣನ ಬಳಿಗೆ ಹೋಗಬೇಕೆಂದು ಮತ್ತೆ ಮತ್ತೆ ಪ್ರಾರ್ಥಿಸಿದಳು. ತಾನು ಶ್ರೀಕೃಷ್ಣನಿಂದ ಯಾವ ಪ್ರಾಪಂಚಿಕ ಲಾಭವನ್ನು ಬೇಡಬೇಕಾಗಿಲ್ಲ ಎಂದು ಬ್ರಾಹ್ಮಣನಿಗೆ ಎನ್ನಿಸಿತು. ಆದರೆ ತನ್ನ ಹೆಂಡತಿಯು ಮತ್ತೆ ಮತ್ತೆ ಕೇಳಿದುದರಿಂದ ಅವನು ಒಪ್ಪಿದನು. ಅವನು, ನಾನು ಅಲ್ಲಿಗೆ ಹೋದರೆ ಪ್ರಭುವನ್ನೇ ನೋಡಬಹುದು. ಅವನಿಂದ ಯಾವುದೇ ಪ್ರಾಪಂಚಿಕ ಲಾಭವನ್ನು ಬೇಡದೇ ಇದ್ದರೂ ಇದೊಂದು ಶ್ರೇಷ್ಠ ಅವಕಾಶ ಎಂದು ಯೋಚಿಸಿದನು. ಅವನು ತನ್ನ ಸ್ನೇಹಿತನಿಗೆ ಏನಾದರೂ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ದರಿಂದ ಅವನು ಕೃಷ್ಣನಿಗೆ ಕೊಡಬಹುದಾದದ್ದು ಏನಾದರೂ ಮನೆಯಲ್ಲಿದೆಯೇ ಎಂದು ಹೆಂಡತಿಯನ್ನು ಕೇಳಿದನು. ಹೆಂಡತಿಯು ಅಕ್ಕಪಕ್ಕದ ಸ್ನೇಹಿತರಿಂದ 4 ಬೊಗಸೆ ಅವಲಕ್ಕಿಯನ್ನು ಸಂಗ್ರಹಿಸಿದಳು. ಅದನ್ನು ಸಣ್ಣ ಚೌಕದಲ್ಲಿ ಕಟ್ಟಿ ಕೃಷ್ಣನಿಗೆ ಅರ್ಪಿಸಲು ಗಂಡನಿಗೆ ಕೊಟ್ಟಳು. ಇನ್ನೂ ಕಾಯದೆ ಬ್ರಾಹ್ಮಣನು ಉಡುಗೊರೆಯನ್ನು ತೆಗೆದುಕೊಂಡು ತನ್ನ ಪ್ರಭುವನ್ನು ಕಾಣಲು ದ್ವಾರಕೆಗೆ ಹೊರಟನು. ದ್ವಾರಕೆಗೆ ಹೋಗುವಾಗ ಅವನಿಗೆ ಕೃಷ್ಣನನ್ನು ಕಾಣುವುದು ಹೇಗೆ ಎಂದೇ ಯೋಚನೆ. ಕೃಷ್ಣನನ್ನು ಬಿಟ್ಟು ಬೇರೆ ಯೋಚನೆಯೇ ಅವನಿಗೆ ಇಲ್ಲ. ಯದುವಂಶದ ಅರಸನ ಅರಮನೆಯನ್ನು ಕಾಣುವುದು ಸುಲಭವಾಗಿರಲಿಲ್ಲ. ಆದರೆ ಅವನನ್ನು ಕಾಣಲು ಬ್ರಾಹ್ಮಣರನ್ನು ಒಳಗೆ ಬಿಡಲಾಗುತ್ತಿತ್ತು. ಕೃಷ್ಣನ ಬ್ರಾಹ್ಮಣ ಗೆಳೆಯನು ಅಲ್ಲಿಗೆ ಹೋದಾಗ ಇತರ ಬ್ರಾಹ್ಮಣರೊಂದಿಗೆ ಅವನು ಹಲವು ಸೈನಿಕ ಶಿಬಿರಗಳನ್ನು ದಾಟಿ ಹೋಗಬೇಕಾಯಿತು. ಪ್ರತಿಯೊಂದು ಶಿಬಿರಗಳಲ್ಲಿ ಭಾರಿ ದೊಡ್ಡ ದ್ವಾರಗಳಿದ್ದವು ಮತ್ತು ಅವುಗಳ ಮೂಲಕ ಹಾದು ಹೋದನು. ಹೆಬ್ಬಾಗಿಲುಗಳು ಮತ್ತು ಶಿಬಿರಗಳ ಅನಂತರ 16,000 ಅರಮನೆಗಳಿದ್ದವು. ಇವುಗಳಲ್ಲಿ ಕೃಷ್ಣನ 16,000 ರಾಣಿಯರು ವಾಸಿಸುತ್ತಿದ್ದರು. ಬಹು ವೈಭವದಿಂದ ಅಲಂಕರಿಸಿದ್ದ ಒಂದು ಅರಮನೆಯನ್ನು ಬ್ರಾಹ್ಮಣನು ಹೊಕ್ಕನು. ಸುಂದರವಾದ ಅರಮನೆಯನ್ನು ಪ್ರವೇಶಿಸುತ್ತಲೇ ಅವನಿಗೆ ಅಲೌಕಿಕ ಆನಂದದ ಸಾಗರದಲ್ಲಿ ಈಜಾಡುತ್ತಿರುವಂತೆ ಎನ್ನಿಸಿತು. ಆ ಅಲೌಕಿಕ ಸಾಗರದಲ್ಲಿ ಮುಳುಗಿ 7 ಮಂಚದ ಮೇಲೆ ಕುಳಿತಿದ್ದನು. ಬ್ರಾಹ್ಮಣನು ತನ್ನ ಮನೆಗೆ ಬರುತ್ತಿದ್ದುದನ್ನು ದೂರದಿಂದಲೇ ಕಂಡನು. ಅವನು ತನ್ನ ಗೆಳೆಯ ಎಂದು ಗುರುತು ಹಿಡಿದ. ಕೂಡಲೇ ತನ್ನ ಪೀಠವನ್ನು ಬಿಟ್ಟು ಅವನನ್ನು ಬರಮಾಡಿಕೊಳ್ಳಲು ಮುಂದೆ ಬಂದ. ಅವನನ್ನು ಎರಡೂ ಬಾಹುಗಳಿಂದ ಅಪ್ಪಿಕೊಂಡ ಭಗವಾನ್ ಕೃಷ್ಣನು ಸಕಲ ದಿವ್ಯಾನಂದಗಳ ಭಂಡಾರ. ಆದರೂ ಬಡ ಬ್ರಾಹ್ಮಣನನ್ನು ಅಲಂಗಿಸಿಕೊಂಡಾಗ ಅವನಿಗೆ ಅಪಾರ ಸಂತೋಷವಾಯಿತು. ಏಕೆಂದರೆ ಅವನಿಗೆ ತನ್ನ ಪ್ರಾಣ ಸ್ನೇಹಿತನ ಭೇಟಿಯಾಯಿತು. ಕೃಷ್ಣನು ಅವನನ್ನು ತನ್ನ ಮಂಚದ ಮೇಲೆ ಕೂಡಿಸಿ ಅವನಿಗೆ ಬಗೆ ಬಗೆಯ ಹಣ್ಣುಗಳನ್ನು ಪಾನೀಯಗಳನ್ನು ತಂದು ಮುಂದಿಟ್ಟ. ಪೂಜಾರ್ಹನಾದ ಅತಿಥಿಯನ್ನು ಬರಮಾಡಿಕೊಳ್ಳುವ ಯೋಗ್ಯ ವಿಧಾನ ಇದು. ಕೃಷ್ಣನದು ಪರಮ ಪರಿಶುದ್ಧತೆ. ಆದರೆ ಅವನು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದುದರಿಂದ ಆತನು ಬ್ರಾಹ್ಮಣನ ಪಾದಗಳನ್ನು ತೊಳೆದು ತನ್ನ ಪರಿಶುದ್ಧತೆಗಾಗಿ ನೀರನ್ನು ತಲೆಗೆ ಪ್ರೋಕ್ಷಿಸಿಕೊಂಡನು. ಅನಂತರ ಬ್ರಾಹ್ಮಣನ ದೇಹಕ್ಕೆ ಶ್ರೀಗಂಧವನ್ನು ಲೇಪಿಸಿದ. ಹಲವು ಬಗೆಯ ಧೂಪಗಳನ್ನು ಉರಿಸಿದ ಮತ್ತು ದೀಪಗಳ ಆರತಿಯನ್ನು ಬೆಳಗಿದ. ಹೀಗೆ ಅವನನ್ನು ಉಚಿತ ರೀತಿಯಲ್ಲಿ ಸ್ವಾಗತಿಸಿ ಬ್ರಾಹ್ಮಣನು ಹಣ್ಣು ಪಾನೀಯಗಳನ್ನು ಸ್ವೀಕರಿಸಿದ ಅನಂತರ ಕೃಷ್ಣನು, ಪ್ರೀತಿಯ ಗೆಳೆಯ, ನೀನು ಬಂದದ್ದು ಬ್ರಾಹ್ಮಣನ ಒಳ್ಳೆಯ ಉಡುಪನ್ನು ಧರಿಸಿರಲಿಲ್ಲ. ಅವನ ಬಟ್ಟೆಗಳು ಹರಿದು ಹೋಗಿ ಕೊಳಕಾಗಿದ್ದವು. ಅವನ ದೇಹವು ಕೃಶವಾಗಿದ್ದಿತು. ಅವನು ಅಷ್ಟೇನು ಸ್ವಚ್ಛವಾಗಿದ್ದಂತೆ ಕಾಣುತ್ತಿರಲಿಲ್ಲ. ದೇಹವು ಬಡವಾಗಿದ್ದುದರಿಂದ ಮೂಳೆಗಳು ಎದ್ದು ಕಾಣುತ್ತಿದ್ದವು. ಶ್ರೀದೇವಿಯಾದ ರುಕ್ಮಿಣಿಯೇ ಸ್ವತಃ ಅವನಿಗೆ ಗಾಳಿ ಹಾಕಲಾರಂಭಿಸಿದಳು. ಅರಮನೆಯ ಇತರ ಸ್ತ್ರೀಯರಿಗೆ ಕೃಷ್ಣನು ಆ ಬ್ರಾಹ್ಮಣನನ್ನು ಸ್ವಾಗತಿಸಿದ ರೀತಿಯನ್ನು ಕಂಡು ಆಶ್ಚರ್ಯವಾಯಿತು. ಈ ಬ್ರಾಹ್ಮಣನನ್ನು ಎಷ್ಟು ಸಂಭ್ರಮದಿಂದ ಕೃಷ್ಣನು ಬರಮಾಡಿಕೊಂಡ ಎಂದು ಅಚ್ಚರಿಪಟ್ಟರು. ಬಡವನಾದ, ಅಷ್ಟೇನು ಸ್ವಚ್ಛನಲ್ಲದ, ಬಡ ಉಡುಪು ಧರಿಸಿದ್ದ ಆ ಬಡ ಬ್ರಾಹ್ಮಣನನ್ನು ತಾನೇ ಕೃಷ್ಣನು ಸ್ವಾಗತಿಸಿದ್ದುದು ಹೇಗೆ ಎಂದು ಆಶ್ಚರ್ಯವಾಯಿತು. ಆದರೆ ಈ ಬ್ರಾಹ್ಮಣನು ಸಾಮಾನ್ಯ ಜೀವನಲ್ಲ ಎಂದು ಅರ್ಥವಾಯಿತು. ಅವನು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಿರಬೇಕು. ಇಲ್ಲದಿದ್ದರೆ ಶ್ರೀದೇವಿಯ ಪತಿಯಾದ ಕೃಷ್ಣನು ಅವನನ್ನು ಇಷ್ಟೊಂದು ಉಪಚರಿಸುತ್ತಿರಲಿಲ್ಲ ಎಂದು ಅರ್ಥವಾಯಿತು. ಬ್ರಾಹ್ಮಣನನ್ನು ಕೃಷ್ಣನು ಮಂಚದ ಮೇಲೆ ಕುಳ್ಳಿರಿಸುವುದರಿಂದ ಅವರು ಇನ್ನೂ ಬೆರಗಾದರು. ತನ್ನ ಅಣ್ಣ ಬಲರಾಮನನ್ನು ಅಲಂಗಿಸಿದಂತೆಯೇ ಕೃಷ್ಣನು ಅವನನ್ನು ಅಲಂಗಿಸಿದುದರಿಂದ ಅವರಿಗೆ ಇನ್ನೂ ಆಶ್ಚರ್ಯವಾಯಿತು. ಏಕೆಂದರೆ ಕೃಷ್ಣನು ಬಲರಾಮ ಮತ್ತು ರುಕ್ಮಿಣಿಯರನ್ನು ಮಾತ್ರ ಅಲಂಗಿಸುತ್ತಿದ್ದನು. ಬೇರೆ ಯಾರನ್ನು ಅಲಂಗಿಸಿಂದ ಸ್ವಾಗತಿಸಿ ಮಂಚದ ಮೇಲೆ ಕುಳ್ಳಿರಿಸಿ ಕೃಷ್ಣನು ಹೀಗೆ ಹೇಳಿದನು, ಪ್ರೀತಿಯ ಬ್ರಾಹ್ಮಣ ಗೆಳೆಯ, ನೀನು ಬಹು ಜಾಣ ವ್ಯಕ್ತಿ. ಧಾರ್ಮಿಕ ಜೀವನದ ತತ್ವಗಳನ್ನು ನೀನು ಚೆನ್ನಾಗಿ ಬಲ್ಲೆ. ನಮ್ಮ ಗುರುವಿನ ಮನೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರಿಗೆ ಸೂಕ್ತವಾದ ವರದಕ್ಷಿಣೆಯನ್ನು ಸಲ್ಲಿಸಿದ್ದಿ ಎಂದು ನನ್ನ ಭಾವನೆ. ನೀನು ಮನೆಗೆ ಹಿಂತಿರುಗಿ ಯೋಗ್ಯ ಪತ್ನಿಯನ್ನು ಮದುವೆಯಾಗಿರಬೇಕು. ಮೊದಲಿನಿಂದಲೂ ನಿನಗೆ ಪ್ರಾಪಂಚಿಕ ಮನೋಧರ್ಮವಿಲ್ಲ. ಪ್ರಾಪಂಚಿಕ ಸಂಪತ್ತನ್ನು ನೀನು ಬಯಸಲಿಲ್ಲ. ಆದ್ದರಿಂದ ನಿನಗೆ ಹಣದ ಅಗತ್ಯವಿದೆ ಎಂದು ನನಗೆ ತಿಳಿದಿದೆ. ಈ ಭೌತಿಕ ಜಗತ್ತಿನಲ್ಲಿ ಪ್ರಾಪಂಚಿಕ ಸಂಪತ್ತಿಗೆ ಮೋಹ ಪಡೆದವರು ಬಹುವಿರಳ. ಅಂತಹ ಮೋಹರಹಿತರಿಗೆ ಕೂಡಿಟ್ಟ ಹಣದಲ್ಲಿ ಮತ್ತು ಇಂದ್ರಿಯ ಸುಖದ ಸಂಪತ್ತಿನಲ್ಲಿ ಆಸಕ್ತಿ ಇರುವುದಿಲ್ಲ. ಅವರಲ್ಲಿ ಕೆಲವರು ಆದರ್ಶ ಗೃಹಸ್ಥನು ಹೇಗಿರುತ್ತಾನೆ ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಹಣವನ್ನು ಸಂಗ್ರಹಿಸುವುದನ್ನು ಕಾಣುತ್ತೇವೆ. ಹಣದ ಸರಿಯಾದ ವಿತರಣೆಯು ಆದರ್ಶ ಗೃಹಸ್ಥನಿಗೆ ಎಷ್ಟು ಯೋಗ್ಯವಾದದ್ದು, ಹಾಗೆಯೇ ಅವನು ಹೇಗೆ ಶ್ರೇಷ್ಠ ಭಕ್ತನೂ ಆಗಿರುವುದು ಸಾಧ್ಯ ಎನ್ನುವುದನ್ನು ಅವರು ತೋರಿಸಿಕೊಡುತ್ತಾರೆ. ಅಂತಹ ಆದರ್ಶ ಗೃಹಸ್ಥರು ತಾನು ತೋರಿದ ಮಾರ್ಗದಲ್ಲಿಯೇ ನಡೆಯುತ್ತಾರೆ ಎಂದು ಭಾವಿಸಬೇಕು. ಪ್ರೀತಿಯ ಬ್ರಾಹ್ಮಣ, ನಾನು ಗುರುಗಳ ಆಶ್ರಮದಲ್ಲಿ ಒಟ್ಟಿಗೆ ಕಳೆದ ವಿದ್ಯಾಭ್ಯಾಸದ ದಿನಗಳು ನಿನಗೆ ನೆನಪಿದೆ ಎಂದು ಭಾವಿಸಿದ್ದೇನೆ. ವಾಸ್ತವವಾಗಿ ನಿನಗೂ ನನಗೂ ಜೀವನದಲ್ಲಿ ಬಂದ ವಿದ್ಯೆಯನ್ನೆಲ್ಲ ನಾವು ನಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಪಡೆದೆವು. ಮನುಷ್ಯನಿಗೆ ತನ್ನ ವಿದ್ಯಾಭ್ಯಾಸದ ದಿನಗಳಲ್ಲಿ ಯೋಗ್ಯರಾದ ಗುರುಗಳಿಂದ ಸಾಕಷ್ಟು ಶಿಕ್ಷಣ ದೊರೆತರೆ ಅವನ ಭವಿಷ್ಯವು ಶುಭಕರವಾಗುತ್ತದೆ. ಅವನು ಸುಲಭವಾಗಿ ಅಜ್ಞಾನದ ಸಾಗರವನ್ನು ದಾಟಬಹುದು. ಅವನು ಮಾಯಾ ಚೈತನ್ಯದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಪ್ರಿಯ ಸ್ನೇಹಿತ, ತಂದೆಯ ಕೃಪೆಯಿಂದಲೇ ಮನುಷ್ಯನಿಗೆ ದೇಹವು ಲಭ್ಯವಾಗುವುದು. ಆದುದರಿಂದಲೇ ಮನುಷ್ಯನು ತಂದೆಯನ್ನು ತನ್ನ ಮೊದಲನೆಯ ಗುರುವಾಗಿ ಭಾವಿಸಬೇಕು. ಆದ್ದರಿಂದ ಸಹಜವಾದ ಗುರು ತಂದೆ. ನಮ್ಮನ್ನು ಅಲೌಕಿಕ ವಿದ್ಯೆಯ ಜಗತ್ತಿಗೆ ಪ್ರವೇಶ ಮಾಡಿಸುವವನು ಮುಂದಿನ ಗುರು. ನನ್ನನ್ನು ಪೂಜಿಸುವಂತೆಯೇ ಅವರನ್ನು ಪೂಜಿಸಬೇಕು. ಒಬ್ಬರಿಗಿಂತ ಹೆಚ್ಚು ಮಂದಿ ಗುರುಗಳು ಇರಬಹುದು. ಶಿಷ್ಯರಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಶಿಕ್ಷಣ ಕೊಡುವವನು ಶಿಕ್ಷಾ ಗುರು. ಶಿಷ್ಯನಿಗೆ ದೀಕ್ಷೆಯನ್ನು ಕೊಡುವವನು ದೀಕ್ಷಾ ಗುರು, ಅವರಿಬ್ಬರು ನನ್ನ ಪ್ರತಿನಿಧಿಗಳು. ಶಿಕ್ಷಣ ನೀಡುವವರು ಅನೇಕ ಮಂದಿ ಗುರುಗಳಿರಬಹುದು, ಆದರೆ ದೀಕ್ಷಾ ಗುರು ಒಬ್ಬನೇ. ಈ ಗುರುಗಳು ಶಿಕ್ಷಣದ ಲಾಭವನ್ನು ಪಡೆದು ಅವರಿಂದ ಒಳ್ಳೆಯ ವಿದ್ಯೆಯನ್ನು ಪಡೆಯುವ ಮನುಷ್ಯನು ಭೌತಿಕ ಅಸ್ತಿತ್ವದ ಜಗತ್ತನ್ನು ದಾಟುತ್ತಾನೆ. ಅಂತಹವನು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾನೆ ಎಂದು ಭಾವಿಸಬಹುದು. ಈ ಮನುಷ್ಯ ಜನ್ಮದಲ್ಲಿ ಸಾಧಿಸಬೇಕಾದ ಕಟ್ಟಕಡೆಯ ಗುರಿಯು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸಿ ಭಗವದ್ ಧಾಮಕ್ಕೆ ಹಿಂದಿರುಗುವುದು ಎನ್ನುವುದನ್ನು ಅವನು ತಿಳಿದುಕೊಂಡಿದ್ದಾನೆ. ಪ್ರಿಯ ಗೆಳೆಯ, ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನು ನಾನೇ. ಮನುಷ್ಯ ಸಮಾಜವು ವರ್ಣಾಶ್ರಮಗಳ ತತ್ವಗಳನ್ನು ಅನುಸರಿಸಬೇಕೆಂದು ನನ್ನ ನೇರವಾದ ಅಪ್ಪಣೆ. ನಾನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯೋಗ್ಯತೆ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಮಾನವ ಸಮಾಜವನ್ನು 4 ವರ್ಣಗಳನ್ನಾಗಿ ವಿಭಜಿಸಬೇಕು. ಹಾಗೆಯೇ ಪ್ರತಿಯೊಬ್ಬನು ತನ್ನ ಜೀವನವನ್ನು 4 ಭಾಗಗಳನ್ನಾಗಿ ವಿಂಗಡಿಸಿಕೊಳ್ಳಬೇಕು. ಮೊದಲನೆಯ ಭಾಗದಲ್ಲಿ ಸಾಕಷ್ಟು ವಿದ್ಯೆಯನ್ನು ಪಡೆದುಕೊಳ್ಳುತ್ತಾ ಬ್ರಹ್ಮಚರ್ಯದ ವ್ರತವನ್ನು ಪಾಲಿಸುತ್ತಾ ಯೋಗ್ಯ ವಿದ್ಯಾರ್ಥಿಯಾಗಬೇಕು. ಹೀಗೆ ಮಾಡಿದರೆ ಅವನು ಇಂದ್ರಿಯ ತೃಪ್ತಿಗೆ ಗಮನ ಕೊಡದೆ ತನ್ನ ಬದುಕನ್ನು ಸಂಪೂರ್ಣವಾಗಿ ಗುರು ಸೇವೆಗೆ ಮುಡುಪಾಗಿಡಬಹುದು. ಬ್ರಹ್ಮಚಾರಿಯು ಕಟ್ಟುನಿಟ್ಟಿನ ವ್ರತ ನಿಯಮಗಳನ್ನು ಬದುಕನ್ನು ನಡೆಸಬೇಕು. ಗೃಹಸ್ಥನು ನಿಯಂತ್ರಿಸಿದ ಇಂದ್ರಿಯ ತೃಪ್ತಿಯ ಬದುಕನ್ನು ನಡೆಸಬೇಕು. ಆದರೆ ಯಾರು ಜೀವನದ 3ನೆಯ ಘಟ್ಟದಲ್ಲಿ ಗೃಹಸ್ಥನಾಗಿ ಉಳಿಯಬಾರದು. ಈ ಘಟ್ಟದಲ್ಲಿ ಮನುಷ್ಯನು ಬ್ರಹ್ಮಚರ್ಯದ ಘಟ್ಟದಲ್ಲಿ ಪಾಲಿಸಿದ ವ್ರತ ನಿಯಮಗಳಿಗೆ ಹಿಂತಿರುಗಿ ತನ್ನ ಗೃಹಸ್ಥ ಜೀವನದ ಬಂಧನವನ್ನು ಕಳೆದುಕೊಳ್ಳಬೇಕು. ಪ್ರಾಪಂಚಿಕ ಬದುಕಿನ ಬಂಧನವನ್ನು ಕಳಚಿಕೊಂಡು ಮನುಷ್ಯನು ತನ್ನ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು. ಪ್ರತಿಯೊಬ್ಬರ ಹೃದಯದಲ್ಲಿರುವ ಜೀವಿಗಳ ಪರಮಾತ್ಮನಾಗಿ ಪ್ರತಿ ಘಟ್ಟದಲ್ಲಿಯೂ ನಾನು ಆಶ್ರಮದಲ್ಲಿಯೂ ಪ್ರತಿಯೊಬ್ಬರ ಕೆಲಸವನ್ನು ಕಾರ್ಯವನ್ನು ಗಮನಿಸುತ್ತೇನೆ. ಮನುಷ್ಯನು ಯಾವುದೇ ಘಟ್ಟದಲ್ಲಿರಲಿ ಅವನು ತನ್ನ ಗುರುವು ಆಜ್ಞಾಪಿಸಿದ ಕರ್ತವ್ಯಗಳನ್ನು ಗಂಭೀರವಾಗಿ ಶ್ರದ್ಧೆಯಿಂದ ಮಾಡುವುದರಲ್ಲಿ ನಿರತನಾಗಿದ್ದಾನೆ ಎನ್ನುವುದನ್ನು ನಾನು ಕಂಡಾಗ ಅವನು ನನಗೆ ಬಹು ಆತ್ಮೀಯನಾಗುತ್ತಾನೆ. ಬ್ರಹ್ಮಚರ್ಯದ ಬದುಕಿನ ವಿಷಯವನ್ನು ಹೇಳಬೇಕೆಂದರೆ ಗುರುವಿನ ಮಾರ್ಗದರ್ಶನದಲ್ಲಿ ಬ್ರಹ್ಮಚಾರಿಯು ಬದುಕನ್ನು ಮುಂದುವರಿಸಲು ಸಾಧ್ಯವಾದರೆ ಅದು ಬಹಳ ಒಳ್ಳೆಯದು. ಆದರೆ ಬ್ರಹ್ಮಚಾರಿಯು ಜೀವನದಲ್ಲಿ ಕಾಮ ಪ್ರವೃತ್ತಿಗಳು ಉಂಟಾದರೆ ಅವನು ಗುರುದಕ್ಷಿಣೆಯನ್ನು ಸಲ್ಲಿಸಿ ಗುರುವನ್ನು ಬೀಳ್ಕೊಂಡು ಹೋಗಬೇಕು. ವೈದಿಕ ಪದ್ಧತಿಯ ಪ್ರಕಾರ ಗುರುವಿಗೆ 1 ಕಾಣಿಕೆಯನ್ನು ಶಿಷ್ಯನು ಕೊಡುತ್ತಾನೆ. ಇದಕ್ಕೆ ಗುರುದಕ್ಷಿಣೆ ಎಂದು ಹೆಸರು. ಆಗ ಶಿಷ್ಯನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಧಾರ್ಮಿಕ ವಿಧಿಗಳಿಗನುಗುಣವಾಗಿ ಒಬ್ಬನಾದ ತನ್ನ ಸ್ನೇಹಿತನೊಡನೆ ಮಾತನಾಡುತ್ತಾ ಕೃಷ್ಣನು ನೀಡಿದ ಈ ಆದೇಶಗಳು ಮಾನವ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಮಾಡುತ್ತವೆ. ವರ್ಣ ಮತ್ತು ಆಶ್ರಮಗಳನ್ನು ಬೆಳೆಸದೇ ಇರುವ ಮನುಷ್ಯನ ನಾಗರಿಕತೆಯು ನಯವರಿತ ಪ್ರಾಣಿ ಸಮಾಜವಷ್ಟೇ. ಒಂಟಿಯಾಗಿ ಇರುವ ಗಂಡಸಾಗಲಿ ಹೆಂಗಸಾಗಲಿ ಕಾಮ ಜೀವನದಲ್ಲಿ ತೊಡಗುವುದು ಮಾನವ ಸಮಾಜದಲ್ಲಿ ಎಂದು ಒಪ್ಪತಕ್ಕದ್ದಲ್ಲ. ಮನುಷ್ಯನು ಬ್ರಹ್ಮಚಾರಿ ಜೀವನದ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಇಲ್ಲವೇ ಗುರುವಿನ ಅಪ್ಪಣೆಯಿಂದ ಮದುವೆಯನ್ನು ಮಾಡಿಕೊಳ್ಳಬೇಕು. ಅನೈತಿಕ ಕಾಮದ ಒಂಟಿ ಜೀವನವು ಪಶು ಜೀವನ, ಪಶುಗಳಿಗೆ ವಿವಾಹದ ಸಂಸ್ಥೆ ಇಲ್ಲ. ಆಧುನಿಕ ಸಮಾಜವು ಮನುಷ್ಯ ಜೀವನದ ಮಹತ್ಕಾರ್ಯವನ್ನು ಸಾಧಿಸುವ ಗುರಿಯನ್ನು ಇಟ್ಟುಕೊಂಡಿಲ್ಲ. ಮನುಷ್ಯ ಜೀವನದ ಮಹತ್ಕಾರ್ಯವೆಂದರೆ ಭಗವದ್ಧಾಮಕ್ಕೆ ಹಿಂತಿರುಗುವುದು. ಈ ಮಹತ್ಕಾರ್ಯವನ್ನು ಸಾಧಿಸಲು ವರ್ಣಾಶ್ರಮದ ವ್ಯವಸ್ಥೆಯನ್ನು ಅನುಸರಿಸಬೇಕು. ಈ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪ್ರಜ್ಞಾಪೂರ್ವಕವಾಗಿ ಅನುಸರಿಸಿದಾಗ ಬದುಕಿನ ಮಹತ್ಕಾರ್ಯವನ್ನು ಸಾಧಿಸುತ್ತದೆ. ಉತ್ತಮ ಮಾರ್ಗದರ್ಶನವಿಲ್ಲದೆ ಇದನ್ನು ಪರೋಕ್ಷವಾಗಿ ಅನುಸರಿಸಿದಾಗ ಅದು ಮಾನವ ಸಮಾಜದಲ್ಲಿ ಕ್ಷೋಭೆಯನ್ನು ಉಂಟು ಮಾಡುತ್ತದೆ, ಶಾಂತಿ ಸಮೃದ್ಧಿಗಳು ಇರುವುದಿಲ್ಲ. ಕೃಷ್ಣನು ತನ್ನ ಬ್ರಾಹ್ಮಣ ಸ್ನೇಹಿತನೊಂದಿಗೆ ಮಾತನ್ನು ಹೀಗೆ ಮುಂದುವರಿಸಿದನು. ಪ್ರಿಯ ಸ್ನೇಹಿತ, ನಾವು ವಿದ್ಯಾರ್ಥಿಗಳಾಗಿದ್ದ ದಿನಗಳಲ್ಲಿ ನಮ್ಮ ಕೆಲಸಗಳ ಕಾರ್ಯಗಳ ನೆನಪು ನಿನಗಿದೆ ಎಂದುಕೊಂಡಿದ್ದೇನೆ. ಗುರುಪತ್ನಿಯ ಅಪ್ಪಣೆಯಂತೆ ಕಾಡಿನಿಂದ ಸೌದೆಯನ್ನು ತರಲು ನಾವು ಹೋದ ನೆನಪು ನಿನಗಿರಬೇಕು. ನಾವು ಒಣಗಿದ ಸೌದೆಯನ್ನು ಸಂಗ್ರಹಿಸುತ್ತಿದ್ದಾಗ ಆಕಸ್ಮಿಕವಾಗಿ ದಟ್ಟ ಕಾಡನ್ನು ಪ್ರವೇಶಿಸಿ ದಾರಿ ತಪ್ಪಿದೆವು. ಅನಿರೀಕ್ಷಿತವಾಗಿ ಧೂಳೆಬ್ಬಿಸುವ ಸುಂಟರ ಗಾಳಿಯು ಬೀಸಿತು. ಆಕಾಶದಲ್ಲಿ ಮೋಡಗಳು ಮತ್ತು ಸಿಡಿಲು ಕಾಣಿಸಿಕೊಂಡವು. ಗುಡುಗಿನ ಸ್ಫೋಟಕ ಶಬ್ದವು ಕೇಳಲಾರಂಭವಾಯಿತು. ಸೂರ್ಯನು ಮುಳುಗಿದನು. ನಾವು ಕತ್ತಲಾದ ಕಾಡಿನಲ್ಲಿ ದಾರಿ ತಪ್ಪಿದವು. ಅನಂತರ ಧಾರಾಕಾರವಾಗಿ ಮಳೆ ಸುರಿಯಿತು. ಭೂಮಿಯ ಮೇಲೆಲ್ಲ ನೀರು ಹರಿಯುತ್ತಿದ್ದುದು ಗುರುಗಳ ಆಶ್ರಮಕ್ಕೆ ಹಿಂತಿರುಗಲು ನಮಗೆ ದಾರಿಯು ಕಾಣದಾಯಿತು. ಆ ಧಾರಾಕಾರದ ಮಳೆಯು ನಿನಗೆ ನೆನಪಿರಬಹುದು. ವಾಸ್ತವವಾಗಿ ಅದು ಮಳೆಯಲ್ಲ, ಒಂದು ಬಗೆಯ ಪ್ರಳಯವೇ. ಧೂಳಿನ ಮಾರುತ ಮತ್ತು ವಿಪರೀತ ಮಳೆಯಿಂದಾಗಿ ನಮಗೆ ಬಹು ನೋವಾಯಿತು. ಎತ್ತ ತಿರುಗಿದರೂ ದಿಗ್ಭ್ರಾಂತರಾದೆವು. ಈ ಅತ್ಯಂತ ಸಂಕಟದ ಸ್ಥಿತಿಯಲ್ಲಿ ನಾವು ಒಬ್ಬರು ಇನ್ನೊಬ್ಬರ ಕೈಯನ್ನು ಹಿಡಿದುಕೊಂಡು ಕಾಡಿನಿಂದ ಹೊರಕ್ಕೆ ದಾರಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದೆವು. ಇಡೀ ರಾತ್ರಿಯನ್ನು ಹೇಗೆ ಕಳೆದೆವು? ಅರುಣೋದಯವಾದಾಗ ನಮ್ಮ ಗುರುದೇವರಿಗೆ ನಾವು ಆಶ್ರಮದಲ್ಲಿ ಇರದಿದ್ದ ಸಂಗತಿಯು ತಿಳಿಯಿತು. ನಮ್ಮನ್ನು ಹುಡುಕಲು ಇತರ ಶಿಷ್ಯರನ್ನು ಕಳುಹಿಸಿಕೊಟ್ಟರು. ಅವರು ಶಿಷ್ಯರೊಂದಿಗೆ ಬಂದರು. ಕಾಡಿನಲ್ಲಿ ನಾವಿದ್ದ ಸ್ಥಳಕ್ಕೆ ಬಂದಾಗ ಗುರುದೇವರು ಹೀಗೆ ಹೇಳಿದರು: ಪ್ರೀತಿಯ ಹುಡುಗರೇ, ನನಗಾಗಿ ನೀವು ಇಷ್ಟೊಂದು ಕಷ್ಟವನ್ನು ಪಟ್ಟಿರುವುದು ಆಶ್ಚರ್ಯಕರ. ಪ್ರತಿಯೊಬ್ಬನೂ ಮೊದಲು ತನ್ನ ದೇಹ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾನೆ. ಆದರೆ ನೀವು ಎಷ್ಟು ಒಳ್ಳೆಯವರು ಮತ್ತು ಗುರುನಿಷ್ಠರು ಎಂದರೆ ದೇಹದ ನೆಮ್ಮದಿಗಾಗಿ ಗಮನ ಕೊಡದೆ ನನಗಾಗಿ ಇಷ್ಟು ಶ್ರಮ ವಹಿಸಿದ್ದೀರಿ. ನಿಮ್ಮಂತಹ ನಿಜವಾದ ವಿದ್ಯಾರ್ಥಿಗಳು ಗುರುವಿನ ತೃಪ್ತಿಗಾಗಿ ಯಾವ ಕಷ್ಟವನ್ನಾದರೂ ಸಹಿಸುತ್ತಾರೆ ಎಂದು ಕಂಡು ನನಗೆ ಬಹಳ ಸಂತೋಷವಾಗಿದೆ. ನಿಜವಾದ ವಿದ್ಯಾರ್ಥಿಯು ತನ್ನ ಗುರುವಿನ ಋಣವನ್ನು ತೀರಿಸುವುದು ಈ ರೀತಿಯಲ್ಲಿ. ಗುರುವಿನ ಸೇವೆಗೆ ತನ್ನ ಜೀವನವನ್ನು ಉಡುಪಾಗಿಡುವುದು ಶಿಷ್ಯನ ಕರ್ತವ್ಯ. ದ್ವಿಜೋತ್ತಮ, ಈ ನಿನ್ನ ಕಾರ್ಯದಿಂದ ನನಗೆ ಬಹಳ ಸಂತೋಷವಾಗಿದೆ. ನಿನ್ನನ್ನು ಆಶೀರ್ವಾದಿಸುತ್ತೇನೆ. ನಿನ್ನ ಬಯಕೆಗಳು ಆಕಾಂಕ್ಷೆಗಳೆಲ್ಲ ಕೈಗೂಡಲಿ. ನನ್ನಿಂದ ನೀನು ಕಲಿತ ವೇದ ವಿದ್ಯೆ ಎಲ್ಲ ಸದಾ ನಿನ್ನ ನೆನಪಿನಲ್ಲಿರಲಿ. ಇದರಿಂದ ಪ್ರತಿ ಕ್ಷಣವೂ ನೀನು ವೇದಗಳ ಉಪದೇಶವನ್ನು ನೆನಪಿನಲ್ಲಿಟ್ಟು ಕಷ್ಟವಿಲ್ಲದೆ ಅವುಗಳ ಆದೇಶಗಳನ್ನು ಹೇಳಲು ಸಾಧ್ಯವಾಗುತ್ತದೆ. ಹೀಗೆ ನಿನಗೆ ಈ ಬದುಕಿನಲ್ಲಾಗಲಿ ಮುಂದಿನ ಬದುಕಿನಲ್ಲಾಗಲಿ ನಿರಾಸೆಯಾಗುವುದಿಲ್ಲ. ಪ್ರಿಯ ಮಿತ್ರ, ನಮ್ಮ ಗುರುಗಳ ಆಶ್ರಮದಲ್ಲಿ ನಾವಿದ್ದಾಗ ಇಂತಹ ಅನೇಕ ಘಟನೆಗಳು ನಡೆದದ್ದು ನಿನಗೆ ನೆನಪಿರಬಹುದು. ಗುರುವಿನ ಆಶೀರ್ವಾದವಿಲ್ಲದೆ ಯಾರೂ ಸುಖವಾಗಿರಲು ಸಾಧ್ಯವಿಲ್ಲ ಎಂದು ಈಗ ನಾವಿಬ್ಬರು ಅರ್ಥ ಮಾಡಿಕೊಳ್ಳಬಲ್ಲೆವು. ಗುರುವಿನ ಕೃಪೆಯಿಂದ, ಅವರ ಆಶೀರ್ವಾದದಿಂದ ಮನುಷ್ಯನು ಶಾಂತಿ ಸಮೃದ್ಧಿಗಳನ್ನು ಸಾಧಿಸಬಲ್ಲ ಮತ್ತು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲು. ಬ್ರಾಹ್ಮಣ ವಿದ್ವಾಂಸನು ಹೀಗೆ ಉತ್ತರ ಹೇಳಿದನು: ಪ್ರಿಯ ಕೃಷ್ಣ, ನೀನು ಪರಮ ಪ್ರಭುವು, ಎಲ್ಲರ ಪರಮ ಗುರು. ಗುರುಗಳ ಮನೆಯಲ್ಲಿ ನಿನ್ನೊಡನೆ ಇರುವ ಭಾಗ್ಯವು ನನಗೆ ದೊರೆತಿದ್ದರಿಂದ ನಾನು ಮಾಡಬೇಕಾದ ವೇದೋಕ್ತ ಕರ್ತವ್ಯಗಳು ಯಾವುವೂ ಇಲ್ಲ ಎಂದು ನನಗೆ ತೋರುತ್ತದೆ. ಪ್ರಿಯ ಪ್ರಭುವೇ, ಆರ್ಥಿಕ ಸಮೃದ್ಧಿ, ಇಂದ್ರಿಯ ತೃಪ್ತಿ ಮತ್ತು ಮುಕ್ತಿಯೂ ಸೇರಿದಂತೆ ಮನುಷ್ಯ ಜೀವನದ ಪರಿಪೂರ್ಣತೆಗೆ ಅಗತ್ಯವಾದ ವೇದಗಳ ಪ್ರಾರ್ಥನೆಗಳು, ವಿದ್ಯುಕ್ತ ಉತ್ಸವಗಳು, ಧಾರ್ಮಿಕ ಕಾರ್ಯಗಳು ಮತ್ತು ಅಗತ್ಯವಾದ ಉಳಿದದ್ದೆಲ್ಲಕ್ಕೂ ಒಂದೇ ಮೂಲ ಪರಮ ಪುರುಷನಾದ ನೀನು. ಬದುಕಿನ ವಿವಿಧ ಪ್ರಕ್ರಿಯೆಗಳೆಲ್ಲ ಅದರ ಪರಮ ಗುರಿಯೂ ಒಂದೇ. ಅದು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅವು ನಿನ್ನ ದಿವ್ಯ ಸ್ವರೂಪದ ಬೇರೆ ಬೇರೆ ಭಾಗಗಳು. ಆದರೂ ನೀನು ವಿದ್ಯಾರ್ಥಿಯ ಪಾತ್ರವನ್ನು ವಹಿಸಿದೆ ಮತ್ತು ನಮ್ಮೊಡನೆ ಗುರುಗಳ ಮನೆಯಲ್ಲಿ ವಾಸ ಮಾಡಿದೆ. ಹೀಗೆಂದರೆ ಎಲ್ಲಾ ಲೀಲೆಗಳನ್ನು ನೀನು ಸಂತೋಷಕ್ಕಾಗಿಯೇ ನಡೆಸಿದೆ ಎಂದು ಅರ್ಥ. ಇಲ್ಲವಾದರೆ ನೀನು ಮನುಷ್ಯನ ಪಾತ್ರವನ್ನು ವಹಿಸುವುದು ಅಗತ್ಯವೇ ಇರಲಿಲ್ಲ. ಶ್ರೀಕೃಷ್ಣ ಮತ್ತು ಬ್ರಾಹ್ಮಣನಾದ ಸುಧಾಮರ ಭೇಟಿ ಎಂಬ 79ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.